ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೇ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವರಾಗಿದ್ದೇವೆ. ನಮ್ಮ ಹಿಂದಿನ ಕಾರ್ಯಕ್ರಮದಲ್ಲಿ ದೇವರ ಪ್ರವಾದಿಯಾದ ನೋಹನ ಮತ್ತು ಅಭ್ಯಾಸವನ್ನು ಮುಕ್ತಾಯಗೊಳಿಸಿದೆವು. ಆದಾಮನ ಮಕ್ಕಳ ದುಷ್ಟತನದ ಕಾರಣದಿಂದ ಅವರನ್ನು ಅಳಿಸಿ ಹಾಕುವುದಕ್ಕೆ ದೇವರು ಹೇಗೆ ಉದ್ದೇಶಿಸಿದನೆಂಬುದನ್ನು ನಾವು ನೋಡಿದೆವು. ದೇವರನ್ನು ನಂಬಿದವರಿಗೆ ಒಂದು ಆಶ್ರಯಸ್ಥಾನವಾಗಿರುವಂತಹ ನಾವೆಯನ್ನು ನೋಹನ್ನು ಕಟ್ಟುತ್ತಿರುವ ವೇಳೆಯಲ್ಲಿ ಪಾಪಿಗಳು ಪಶ್ಚಾತ್ತಾಪ ಪಡುವುದಕ್ಕೆ ದೇವರು 100 ವರ್ಷಗಳವರೆಗೆ ಅವರಿಗೆ ಸಮಯವನ್ನು ಕೊಟ್ಟಿದ್ದನು. ಆದಾಗ್ಯೂ ಸಹ ನೋಹನ ಮತ್ತು ಅವನ ಕುಟುಂಬವನ್ನು ಹೊರತುಪಡಿಸಿ ಯಾರೊಬ್ಬರೂ ಅವನ ಅಥವಾ ಅವನ ಪಾಪಗಳಿಂದ ತಿರುಗಿಕೊಳ್ಳಲಿಲ್ಲ ಅಥವಾ ಕರ್ತನಾದ ದೇವರ ಸಂದೇಶವನ್ನು ನಂಬಲಿಲ್ಲ. ಹಾಗಾಗಿ ಕೊನೆಯಲ್ಲಿ ನೀತಿವಂತನೂ ನಂಬಿಗಸ್ತನೂ ಆಗಿದ್ದ ದೇವರು ತಾನು ವಾಗ್ದಾನ ಮಾಡಿದಂತೆ ತನ್ನ ಕೆಲಸವನ್ನು ಮಾಡಿದನು. ನಾವೆಯ ಬಾಗಿಲಿನ ಮೂಲಕ ಹಾದು ಹೋಗದಿರುವ ಪ್ರತಿಯೊಬ್ಬರನ್ನೂ ಆತನು ಅಳಿಸಿ ಹಾಕಿದನು ಮತ್ತು ಹಾದು ಹೋದ ಕೆಲವರನ್ನು ರಕ್ಷಿಸಿದನು. ಈ ದಿನ ನಾವು ಆದಿಕಾಂಡ ಪುಸ್ತಕದಲ್ಲಿರುವ ನೋಹನ ಕಾಲದಲ್ಲಿ ಏನು ಸಂಭವಿಸಿತೆಂಬುದನ್ನು ಕಲಿತುಕೊಳ್ಳೋಣ. ನೋಹನ ಕುರಿತಾದ ನಮ್ಮ ಮಾತುಕತೆಯಲ್ಲಿ ಅವನಿಗೆ ಶೇಮ್, ಹಾಮ್ ಮತ್ತು ಎಫೇತ್ ಎಂಬ 3 ಜನ ಮಕ್ಕಳಿದ್ದರೆಂಬುದನ್ನು ಕಲಿತಿದ್ದೇವೆ. ಈ 3 ಪುರುಷರಿಂದ ಲೋಕದಲ್ಲಿರುವ ಎಲ್ಲಾ ಜನರು ಬಂದರೆಂದು ವಾಕ್ಯವು ನಮಗೆ ತೋರಿಸುತ್ತದೆ. ಶೇಮನು ಯಹೂದ್ಯರ ಮತ್ತು ಅರಬ್ಬಿಯರ ತಂದೆಯಾಗಿದ್ದನು. ಆಫ್ರಿಕಾ ಮತ್ತು ಚೀನಾ ದೇಶದ ಹೆಚ್ಚಿನವರು ಬಹುಮಟ್ಟಿಗೆ ಹಾಮನ ಸಂತಾನದವರು. ಯುರೋಪಿಯನ್ನರು ಎಫೇತನ ಸಂತತಿಯವರು. ದೇಶಗಳ ಮೂಲ ಉತ್ಪತ್ತಿಯ ನಿಮ್ಮ ತಿಳುವಳಿಕೆಯನ್ನು ವಿಸ್ತರಿಸಿಕೊಳ್ಳುವುದಕ್ಕೆ ನೀವು ಇಷ್ಟಪಟ್ಟರೆ ತೋರಾದ ಮೊದಲ ಪುಸ್ತಕದ 10 ಮತ್ತು 11 ಅಧ್ಯಾಯಗಳನ್ನು ನೀವು ಅಭ್ಯಾಸ ಮಾಡಬೇಕು. ಹೇಗೂ ನಮ್ಮ ಅಭ್ಯಾಸದಲ್ಲಿ ಈ ದಿನ ನೋಹನ 3 ಮಕ್ಕಳಾದ ಶೇಮ್, ಹಾಮ್ ಮತ್ತು ಎಫೇತರ ಇತಿಹಾಸದ ಕುರಿತಾಗಿ ಕೇವಲ 1 ಸಂಗತಿಯನ್ನು ವಿವರಿಸುವುದಕ್ಕೆ ಮಾತ್ರ ನಮಗೆ ಸಮಯವಿದೆ. ಅದೇನೆಂದರೆ ಈ ಲೋಕಕ್ಕೆ ಬರಬೇಕಾಗಿದ್ದ ವಿಮೋಚಕನ ವಂಶಾವಳಿಯಲ್ಲಿ ದೇವರು ಆರಿಸಿಕೊಂಡವರಲ್ಲಿ ಶೇಮನೂ ಸಹ ಒಬ್ಬನಾಗಿದ್ದನು. ಅದಕ್ಕೋಸ್ಕರವೇ ಶೇಮನ ಸಂತತಿಯವರ ಕಥೆಯನ್ನು ಪರಿಶುದ್ಧ ವಾಕ್ಯಗಳು ಹೆಚ್ಚು ಸಮೀಪದಿಂದ ಅನುಸರಿಸುತ್ತವೆ. ಇವನ ಸಾಲಿನಿಂದಲೇ ದೇವರ ಪ್ರವಾದಿಗಳು ಮತ್ತು ಲೋಕದ ರಕ್ಷಕನು ಬಂದರು. ಹೀಗೆ ಲೋಕದ ಎಲ್ಲಾ ಜನರು ನೋಹನ 3 ಮಕ್ಕಳಿಂದ ಬಂದವರಾದರೂ ನೀವು, ನಾನು, ಸೆನೆಗಲ್ನ ಎಲ್ಲಾ ಜನರು, ಜಾಂಬಿಯಾದ ಜನರು, ಮೌರಿಟೇನಿಯಾದ ಮತ್ತು ಆಫ್ರಿಕಾದವರೆಲ್ಲರೂ, ಅದೇ ರೀತಿಯಲ್ಲಿ ಪ್ರಪಂಚದ ಇತರ ಎಲ್ಲ ಜನರು ಹಾಗೂ ಈ ದಿನ ಜೀವಿಸುತ್ತಿರುವ ಪ್ರತಿಯೊಬ್ಬರು ನೋಹನ ಸಂತತಿಯವರೇ. ಆದ ಕಾರಣ ನೋಹನು ದೇವರನ್ನು ನಂಬಿ ತನ್ನ ಕುಟುಂಬವನ್ನು ರಕ್ಷಿಸುವುದಕ್ಕೆ ನಾವೇನು ಕಟ್ಟಿದ್ದರಿಂದ ಈ ದಿನ ನಾವೆಲ್ಲಿದ್ದೇವೆ. ಅವನು ಜಲಪ್ರಳಯದಿಂದ ತನ್ನ ಕುಟುಂಬವನ್ನು ರಕ್ಷಿಸಿದಾಗ ಅವರೊಂದಿಗೆ ನಿಮ್ಮನ್ನೂ ಮತ್ತು ನನ್ನನ್ನೂ ಸಹ ರಕ್ಷಿಸಿದ್ದಾನೆ. ದೇವರು ನೋಹನನ್ನು ಮತ್ತು ಅವನ ಮಕ್ಕಳನ್ನು ಆಶೀರ್ವದಿಸಿ ಅವರಿಗೆ ಹೀಗೆ ಹೇಳಿದನು, ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಹೀಗೆ ಜಲಪ್ರಳಯದ ನಂತರ 100 ವರ್ಷಗಳಲ್ಲಿ ಮತ್ತೊಂದು ಸಲ ಭೂಮಿಯ ಮೇಲೆ ಜನರ ದೊಡ್ಡ ಸಮೂಹವು ವಾಸಿಸುತ್ತಿದೆ. ಮತ್ತೆ ಲೋಕವು ಪಾಪದಿಂದ ಅಶುದ್ಧಗೊಳ್ಳುವುದಕ್ಕೆ ಆರಂಭವಾಗಿದೆ. ನೋಹ ಮತ್ತು ಅವನ ಮಕ್ಕಳು ಆದಾಮನ ಸಂತತಿಯವರಾಗಿದ್ದರಿಂದ ಪಾಪದಲ್ಲಿ ಹುಟ್ಟಿದ್ದರು ಎಂಬುದನ್ನು ಈಗಾಗಲೇ ನಾವು ನೋಡಿಕೊಂಡಿದ್ದೇವೆ. ಅವರು ನಾವೆಯನ್ನು ಪ್ರವೇಶಿಸಿದಾಗ ಆದಾಮನಿಂದ ಅವರು ಪಡೆದುಕೊಂಡ ಪಾಪದ ಸ್ವಭಾವವು ಅವರೊಂದಿಗೆ ಹೊರಟು ಹೋಯಿತು. ಅವರು ನಾವೆಯಿಂದ ಹೊರಬಂದಾಗ ತಮ್ಮ ಹೃದಯಗಳಲ್ಲಿ ಪಾಪದ ಬೇರಿನೊಂದಿಗೆ ಹೊರಬಂದಿದ್ದಾರೆ. ಜಲಪ್ರಳಯವು ಮನುಷ್ಯನ ಪಾಪದ ಸ್ಥಿತಿಯನ್ನು ಬದಲಾಯಿಸಲಿಲ್ಲ. ಗಾದೆಯು ಹೇಳುವ ಹಾಗೆ, ಒಂದು ಇಲಿಯು ಗುಂಡಿ ತೋಡುವಂಥದ್ದಕ್ಕೆ ಮಾತ್ರ ಜನ್ಮ ಕೊಡುತ್ತದೆ. ಆದ ಕಾರಣ ಲೋಕದ ಜನರೆಲ್ಲರೂ ಪಾಪದಲ್ಲಿ ಹುಟ್ಟುವರಾಗಿಯೇ ಮುಂದುವರಿಯುತ್ತಿದ್ದಾರೆ, ಯಾಕೆಂದರೆ ಅವರೆಲ್ಲರೂ ಆದಾಮನ ಸಂತಾನದವನಾದ ನೋಹನ ಸಂತತಿಯವರು. ಜಲಪ್ರಳಯದ ನಂತರ 100 ವರ್ಷಗಳಲ್ಲಿ ನೋಹನ ಸಂತತಿಯವರಲ್ಲಿ ಹೆಚ್ಚಿನವರು ದೇವರ ಮತ್ತು ಆತನ ಚಿತ್ತದ ಕುರಿತಾಗಿ ದೀರ್ಘಾವಧಿಯವರೆಗೆ ಆಸಕ್ತಿಯುಳ್ಳವರಾಗಿರಲಿಲ್ಲ ಎಂಬುದು ಬೇಸರವುಳ್ಳದ್ದು ಆದರೆ ಸತ್ಯವಾದದ್ದು ಆಗಿದೆ. ಅವರು ತಮ್ಮ ಪೂರ್ವಿಕರಾದ ಸೇತನು, ಹನೋಕ ಮತ್ತು ನೋಹನು ಮಾಡಿದಂತೆ ದೇವರ ವಾಕ್ಯವನ್ನು ನಂಬಲಿಲ್ಲ. ಅವರು ದೇವರನ್ನು ಮರೆತು ಬಿಟ್ಟರು ಮತ್ತು ತಮಗೆ ಆಹಾರ, ಮಳೆ, ಸೂರ್ಯನ ಕಿರಣ, ಉಸಿರು ಮತ್ತು ಜೀವವನ್ನು ಕೊಟ್ಟಂತಹ ದೇವರಿಗೆ ಅವರ ಕೃತಜ್ಞತೆಯನ್ನು ಸಲ್ಲಿಸಲಿಲ್ಲ. ದೇವರು ತನ್ನ ನಂಬಿಗಸ್ತಿಕೆಯನ್ನು ನೆನಪು ಮಾಡುವುದಕ್ಕೆ ಮೋಡಗಳಲ್ಲಿ ಇಟ್ಟಂತಹ ಮಳೆ ಬಿಲ್ಲಿನ ವಿಷಯದಲ್ಲಿ ಅದು ಏಕೆ ಇಡಲ್ಪಟ್ಟಿದೆ ಎಂಬುದೇ ಹೆಚ್ಚಿನವರಿಗೆ ಗೊತ್ತಿರಲಿಲ್ಲ. ಅವರ ಕುರಿತಾಗಿ ದೇವರ ವಾಕ್ಯವು ಏನು ಹೇಳುತ್ತದೆಂಬುದನ್ನು ಕೇಳಿಸಿಕೊಳ್ಳಿರಿ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ ಅವರು ಅದನ್ನು ಘನಪಡಿಸಲಿಲ್ಲ, ಆತನ ಉಪಕಾರಗಳಲ್ಲೂ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಅವರು ಸತ್ಯದೇವರನ್ನು ಬಿಟ್ಟು ಅಸತ್ಯವಾದದನ್ನು ಹಿಡಿದುಕೊಂಡು ಸೃಷ್ಟಿಕರ್ತನನ್ನು ಪೂಜಿಸದೆ ಸೃಷ್ಟಿ ವಸ್ತುಗಳನ್ನೇ ಪೂಜಿಸಿ ಸೇವಿಸುವರಾದರು. ಸೃಷ್ಟಿಕರ್ತನೊಬ್ಬನೇ ನಿರಂತರ ಸ್ತುತಿ ಹೊಂದತಕ್ಕವನು. ಆಮೇನ್. ಈ ವಾಕ್ಯವು ರೋಮಾಪುರ 1ನೇ ಅಧ್ಯಾಯ 21ನೇ ವಚನ 22 ಹಾಗೂ 25ರಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ. ಕಾಯಿನ ಮತ್ತು ಅವನ ಸಂತತಿಯವರ ಹಾಗೆ ನೋಹನ ಸಂತತಿಯವರಲ್ಲಿ ಹೆಚ್ಚಿನವರು ಸತ್ಯವನ್ನು ಹೂಣಿಟ್ಟು ಅನೀತಿವಂತಿಕೆಯನ್ನು ಅನುಸರಿಸಿದರು. ಅವರು ಧರ್ಮವನ್ನು ಹೊಂದಿದ್ದರು, ಆದರೆ ಅದೊಂದು ಸುಳ್ಳು ಧರ್ಮವಾಗಿತ್ತು. ಯಾಕೆಂದರೆ ಇದು ದೇವರಿಂದ ಸ್ಥಾಪಿತವಾದ ನೀತಿವಂತಿಕೆಯ ಮಾರ್ಗದೊಂದಿಗೆ ಪರಂಪರೆಯಲ್ಲಿರಲಿಲ್ಲ. ಅವರು ದೇವರ ನಿಜವಾದ ವಾಕ್ಯಕ್ಕೆ ಕಿವಿಗೊಡಲಿಲ್ಲ. ಅವರು ಸೈತಾನನಿಗೆ ಕಿವಿಗೊಟ್ಟರು. ನೋಹನ ಎರಡನೆಯ ಮಗನಾದ ಹಾಮನ ಸಂತಾನದವನಾದ ನಿಮ್ರೋದನೆಂಬ ಒಬ್ಬ ಮನುಷ್ಯನಿದ್ದನು. ನಿಮ್ರೋದನು ಒಬ್ಬ ಸಾಹಸಿ ಬೇಟೆಗಾರನಾಗಿದ್ದು ಪ್ರಳಯದ ನಂತರ 500 ವರ್ಷಗಳವರೆಗೆ ಬದುಕಿದ್ದನು. ಅವನ ಹೆಸರಿನ ಅರ್ಥವೇನೆಂದರೆ ಬಂಡಾಯಗಾರ ಎಂದು. ನಿಮ್ರೋದನು ಬಹಳ ಬುದ್ಧಿವಂತನಾಗಿದ್ದನು, ಆದರೆ ಅವನ ದೇವರನ್ನು ತಿಳಿದಿರಲಿಲ್ಲ. ಅವನು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದನು ಮತ್ತು ಸೈತಾನನ ಮಾರ್ಗವನ್ನು, ಕಾಯಿನನ ಮಾರ್ಗವನ್ನು ಮತ್ತು ನೋಹನ ಸಂತಾನದ ಜನರ ಮಾರ್ಗವನ್ನು ಅನುಸರಿಸಿದನು. ನಿಮ್ರೋದನು ಅನೇಕ ದೊಡ್ಡ ಪಟ್ಟಣಗಳನ್ನು ಕಟ್ಟಿದನು ಮತ್ತು ಲೋಕದ ಜನರೆಲ್ಲರೂ ಒಂದೇ ಕಡೆ ಒಟ್ಟಾಗಿ ಜೀವಿಸುವಂತಾಗಲಿ ಎಂದು ಒಂದು ದೊಡ್ಡ ನಗರವನ್ನು ಕಟ್ಟುವುದಕ್ಕೆ ಯೋಜನೆ ಹಾಕಿದನು. ನಿಮ್ರೋದನು ಮತ್ತು ಅವನ ಜೊತೆಯವರು ಕಟ್ಟುವುದಕ್ಕೆ ಯೋಜನೆ ಹಾಕಿಕೊಂಡ ದೊಡ್ಡ ಪಟ್ಟಣಕ್ಕೆ ಸಂಬಂಧಿಸಿದಂತೆ ಆದಿಕಾಂಡ ಪುಸ್ತಕದ 11ನೇ ಅಧ್ಯಾಯದಲ್ಲಿ ವಾಕ್ಯವು ಏನು ಹೇಳುತ್ತದೆಂಬುದನ್ನು ಓದಿಕೊಳ್ಳೋಣ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು. ಭಾಷಾಭೇದವೇನೂ ಇರಲಿಲ್ಲ. ಅವರು ಪೂರ್ವ ದಿಕ್ಕಿಗೆ ಮುಂದೆ ಮುಂದೆ ಪ್ರಯಾಣ ಮಾಡುತ್ತಿರುವಾಗ ಶೀನಾರ್ ದೇಶದಲ್ಲಿ ಬಯಲುಸೀಮೆ ಸಿಕ್ಕಲು ಅಲ್ಲೇ ವಾಸ ಮಾಡಿಕೊಂಡು ತಮ್ಮ ತಮ್ಮೊಳಗೆ ಬನ್ನಿ, ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು, ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರನ್ನು ಪಡೆಯೋಣ, ಹೀಗೆ ಮಾಡಿದರೆ ಭೂಮಿಯ ಮೇಲೆಲ್ಲ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ ಅಂದುಕೊಂಡರು. ಹೀಗೆ ಆಕಾಶವನ್ನು ಮುಟ್ಟುವಂಥ ಎತ್ತರವಾದ ಗೋಪುರವನ್ನು ಮತ್ತು ದೊಡ್ಡ ಪಟ್ಟಣವನ್ನು ಕಟ್ಟುವುದಕ್ಕೆ ಆದಾಮನ ಮಕ್ಕಳು ಹೇಗೆ ಯೋಜನೆ ಮಾಡಿದರೆಂಬುದನ್ನು ನೋಡಿರಿ. ಆ ಎತ್ತರವಾದ ಗೋಪುರವನ್ನು ಕಟ್ಟುವುದಕ್ಕೆ ಅವರು ಯಾಕೆ ಇಷ್ಟಪಟ್ಟರು? ನಿಮ್ರೋದನು ಮತ್ತು ಅವನ ಜೊತೆಯಲ್ಲಿದ್ದವರು ಲೋಕದಲ್ಲಿ ತಮಗೆ ತಾವೇ ಒಂದು ಹೆಸರನ್ನು ಮಾಡಿಕೊಳ್ಳುವುದಕ್ಕೆ ಹುಡುಕಾಡುತ್ತಿದ್ದರು. ಲೋಕದ ಜನರೆಲ್ಲರನ್ನೂ ಒಂದೇ ಸ್ಥಳದಲ್ಲಿ ಸೇರಿಸುವುದಕ್ಕೆ ಅವರು ಆಲೋಚಿಸಿದರು. ಅದಕ್ಕೆ ಅವರು ಬಲಶಾಲಿಗಳಾಗಿದರು ಮತ್ತು ಲೋಕದಲ್ಲೆಲ್ಲ ತಾವು ಚದರಿ ಹೋಗಬಾರದೆಂದು ಅಂದುಕೊಂಡರು. ಹೇಗೂ ಅವರು ಮಾಡಬೇಕೆಂದುಕೊಂಡ ಯೋಜನೆಯು ದೇವರಿಗೆ ಮೆಚ್ಚುಗೆಯಾಗಲಿಲ್ಲ. ಭೂಲೋಕದ ಮೇಲೆಲ್ಲ ನೀವು ಹರಡಿಕೊಳ್ಳಿರಿ ಎಂದು ದೇವರು ನೋಹನ ಮಕ್ಕಳಿಗೆ ಹೇಳಿದ್ದನು. ಮನುಷ್ಯನನ್ನು ಸೃಷ್ಟಿಸಿದ ದೇವರಿಗೆ ಲೋಕದ ಜನರಿಗೆ ಉತ್ತಮವಾದುದು ಯಾವುದು ಎಂದು ಗೊತ್ತಿತ್ತು. ಹೇಗೂ ನೋಹನ ಸಂತತಿಯವರಲ್ಲಿ ಹೆಚ್ಚಿನವರಿಗೆ ದೇವರ ಆಲೋಚನೆಗಳ ಕುರಿತು ಚಿಂತೆ ಇರಲಿಲ್ಲ. ತಾವು ದೇವರಿಗಿಂತ ಹೆಚ್ಚು ಬುದ್ಧಿವಂತರೆಂದು ಅವರು ಆಲೋಚಿಸಿಕೊಂಡಿದ್ದರು. ಸೈತಾನನ ಹಾಗೆ ಅವರ ಹೃದಯವು ಗರ್ವದಿಂದ ಮತ್ತು ದೇವರಿಗೆ ವಿರುದ್ಧವಾದ ಬಂಡಾಯದಿಂದಲೂ ತುಂಬಿತ್ತು. ಆದರೆ ವಾಕ್ಯವು ಹೇಳುವುದೇನೆಂದರೆ, ಮನುಷ್ಯರ ಮುಂದೆ ನೀತಿವಂತರೆಂದು ತೋರಿಸಿಕೊಳ್ಳುವವರು ನೀವು, ಆದರೆ ದೇವರು ನಿಮ್ಮ ಹೃದಯಗಳನ್ನು ತಿಳಿದುಕೊಂಡಿದ್ದಾನೆ. ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂಥ ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ. ಲೂಕ 16:15. ಮನುಷ್ಯನನ್ನು ಹೊಗಳುವುದು ಅಥವಾ ನಿಮಗಾಗಿ ನೀವೇ ಒಂದು ದೊಡ್ಡ ಹೆಸರನ್ನು ಹುಡುಕಿಕೊಳ್ಳುವುದು ದೇವರ ಮುಂದೆ ಪಾಪವಾಗಿದೆ. ಯಾಕೆಂದರೆ ಸ್ತುತಿಗೆ ಮತ್ತು ಮಹಿಮೆಗೆ ಯೋಗ್ಯನಾದ ಹೆಸರು ಇರುವುದು ಒಂದೇ ಒಂದು ಮಾತ್ರ, ಅದು ಭೂಲೋಕವನ್ನು ಮತ್ತು ಪರಲೋಕವನ್ನು ಉಂಟು ಮಾಡಿದ ಕರ್ತನಾದ ದೇವರ ಹೆಸರು. ವಾಕ್ಯವು ಹೇಳುವ ಹಾಗೆ ಹೆಚ್ಚಳಪಡುವವನು ಕರ್ತನಲ್ಲಿಯೇ ಹೆಚ್ಚಳಪಡಲಿ. ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. 2 ಕೊರಿಂಥ 10:17-18. ಹೇಗೂ ನಿಮ್ರೋದನ ಕಾಲದಲ್ಲಿ ಆದಾಮನ ಮಕ್ಕಳಲ್ಲಿ ಹೆಚ್ಚಿನವರು ಕರ್ತನ ವಿಷಯದಲ್ಲಿ ಗೌರವವಿಲ್ಲದವರಾಗಿದ್ದರು, ಅವರು ತಮಗೆ ದೇವರ ಮತ್ತು ಆತನ ವಾಕ್ಯದ ಅಗತ್ಯವಿಲ್ಲ ಎಂಬ ಆಲೋಚನೆ ಉಳ್ಳವರಾಗಿದ್ದರು. ತಮಗೆ ಯಾರೂ ಏನು ಹೇಳಬಾರದೆಂಬ ಆಲೋಚನೆ ಅವರದಾಗಿತ್ತು. ಅವರು ಸ್ವಾತಂತ್ರ್ಯದ ಮತ್ತು ಬಂಡಾಯದ ಆತ್ಮದ ಗುಣಲಕ್ಷಣವುಳ್ಳವರಾಗಿದ್ದರು. ಈ ದಿನದಲ್ಲೂ ಸಹ ಆದಾಮನ ಮಕ್ಕಳ ಹೃದಯದಲ್ಲಿ ಅದೇ ರೀತಿಯ ಮನೋವೃತ್ತಿಯು ಕಂಡುಬರುತ್ತದೆ. ಚಿಕ್ಕ ಮಕ್ಕಳು ತಮ್ಮ ಕೈಯನ್ನು ಅಲ್ಲಾಡಿಸುತ್ತಾ, ಇಲ್ಲ ನಾನು ಮಾಡುವುದಿಲ್ಲ, ಹಠದ ತಿರಸ್ಕಾರ ಎಂದು ಹೇಳಿದಾಗ ಈ ರೀತಿಯ ಮನೋವೃತ್ತಿಯು ಅವರಲ್ಲಿಯೂ ಸಹ ಇರುವುದನ್ನು ನಾವು ಕಾಣುತ್ತೇವೆ. ಹಾಗಾದರೆ ದೊಡ್ಡವರಲ್ಲಿ ಇದೇ ರೀತಿಯ ಆತ್ಮವು ಇನ್ನೂ ಎಷ್ಟು ಹೆಚ್ಚಾಗಿ ಇರಬಹುದು? ಪ್ರಪಂಚದ ರಾಷ್ಟ್ರಗಳಲ್ಲಿ ಮತ್ತು ಮನೆಗಳಲ್ಲಿ ಕಂಡುಬರುವ ಕಲಹಕ್ಕೆ ಕಾರಣವೇನು? ನನ್ನ ಜಾಗ್ರತೆಯನ್ನು ನಾನೇ ನೋಡಿಕೊಳ್ಳುತ್ತೇನೆ, ನನ್ನ ಸಂಪ್ರದಾಯಗಳು ಉತ್ತಮವಾಗಿವೆ, ನನ್ನ ಧರ್ಮವೇ ನನಗೆ ಸಾಕು, ನನ್ನ ಪಂಗಡವೇ ಸರಿಯಾದುದು, ನನ್ನ ಜನರು ಶ್ರೇಷ್ಠರು, ನನ್ನ ಕುಲದವರು ಬುದ್ಧಿವಂತರು, ನನ್ನ ಹೆಸರು ಹೆಚ್ಚು ಪ್ರಾಮುಖ್ಯವಾದದ್ದು, ನನ್ನ ವಸ್ತುಗಳು, ನನ್ನ ಇಷ್ಟ, ನನ್ನ ಕೆಲಸ, ನನ್ನ ಹಣ, ನನ್ನ ನನ್ನ ನನ್ನ. ಹೀಗೆ ಆಲೋಚಿಸುವಂತಹ ಸ್ವಾತಂತ್ರ್ಯದ ಆತ್ಮವು ಇದಾಗಿರಬಹುದಲ್ಲವೇ? ಮನುಷ್ಯನು ಎಷ್ಟೊಂದು ಸ್ವಾರ್ಥವುಳ್ಳವನು! ಪ್ರತಿಯೊಬ್ಬರೂ ತಮ್ಮ ಸ್ವಂತ ಆಸಕ್ತಿಗಾಗಿ ಎಳೆಯಲ್ಪಡುತ್ತಾರೆ. ಈ ರೀತಿಯ ಸ್ವಾತಂತ್ರ್ಯದ ಆತ್ಮದ ಕಾರಣದಿಂದಲೇ ಪ್ರಪಂಚವು ಜಗಳಗಳು, ಹೊಡೆದಾಟಗಳು ಮತ್ತು ಯುದ್ಧಗಳಿಂದ ತುಂಬಿರುವುದು. ಹಾಗಾಗಿ ದೇವರು ತನ್ನ ಹೆಸರು ಮಾತ್ರ ಮಹಿಮೆಗೆ ಯೋಗ್ಯವಾದದ್ದಾಗಿರುವುದಕ್ಕೆ ಅಂತಹ ಆತ್ಮವನ್ನು ದ್ವೇಷಿಸುತ್ತಾನೆ. ಅದಕ್ಕಾಗಿ ಆತನು ತನ್ನ ವಾಕ್ಯದಲ್ಲಿ ಹೀಗೆ ಹೇಳುತ್ತಾನೆ, ನಾನೇ ಯಹೋವನು, ಇದೇ ನನ್ನ ನಾಮವು, ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಸಲ್ಲಗೊಡಿಸೆನು. ಯೆಶಾಯ 42:8. ಏನೇ ಆದರೂ ಆಕಾಶವನ್ನು ತಲುಪುವ ಗೋಪುರವನ್ನು ಕಟ್ಟುವುದಕ್ಕೆ ಆರಂಭಿಸಿದವರು ದೇವರ ಮಹಿಮೆಯ ಕುರಿತು ಚಿಂತೆಯಿಲ್ಲದವರಾಗಿದ್ದರು. ಅವರು ತಮ್ಮ ಸ್ವಂತ ಮಹಿಮೆಯನ್ನು ಮಾತ್ರ ಹುಡುಕಿಕೊಂಡಿದ್ದರು. ಅವರು ತಮ್ಮ ಸೃಷ್ಟಿಕರ್ತನ ಹೆಸರಿನ ಉಪಯೋಗವಿಲ್ಲದವರಾಗಿದ್ದರು. ಖಂಡಿತವಾಗಿಯೂ ಆಗಿನ ಕಾಲದ ಹೆಚ್ಚಿನ ಜನರು ಧಾರ್ಮಿಕರಾಗಿದ್ದರು, ಆದರೆ ಅವರು ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡಿದರು. ತಾವು ತಮ್ಮ ಸ್ವಂತ ರೀತಿಯಿಂದ ಆಕಾಶವನ್ನು ಮುಟ್ಟಬಹುದೆಂದು ಅವರು ಆಲೋಚಿಸಿದ್ದರು. ತಮಗೆ ಜೀವವನ್ನು ಮತ್ತು ಉಸಿರನ್ನು ಕೊಟ್ಟಂತಹ ಕರ್ತನನ್ನು ಅಲಕ್ಷ್ಯ ಮಾಡಿ ಜಲಪ್ರಳಯದ ನಂತರ ಕೇವಲ 500 ವರ್ಷಗಳಲ್ಲಿ ಜನರು ಮತ್ತೊಂದು ಸಲ ತಮ್ಮ ಸ್ವಂತ ರೀತಿಯಲ್ಲಿ ನಡೆಯುತ್ತಿದ್ದಾರೆಂದು ನೀವು ಇದನ್ನು ಯೋಚಿಸಿರಿ. ತೊಳೆದ ಹಂದಿಯು ಕೆಸರಿನಲ್ಲಿ ಹೊರಳುವುದಕ್ಕೆ ಹೋಯಿತು ಎಂಬ ರೀತಿಯಲ್ಲಿ ಇವರಿದ್ದಾರೆ. ಮನುಷ್ಯನು ದೇವರ ಮತ್ತು ಆತನ ವಾಕ್ಯದಿಂದ ಬೇರ್ಪಟ್ಟು ತನ್ನ ಜೀವಿತವನ್ನು ಜೀವಿಸುವುದಕ್ಕೆ ಇಷ್ಟಪಟ್ಟಿರುವುದು ಎಷ್ಟೊಂದು ದುಷ್ಟತನವೂ ಮತ್ತು ಮೂರ್ಖತನವೂ ಆಗಿದೆ. ಹಾಗಾಗಿ ದೇವರು ಏನು ಮಾಡಿದನು? ತಮ್ಮ ಸೃಷ್ಟಿಕರ್ತನಿಂದ ಅವರು ಸ್ವತಂತ್ರರಾಗಿ ಜೀವಿಸುವುದಕ್ಕೆ ಅವರು ಯೋಜನೆಯನ್ನು ಆತನು ಅಲಕ್ಷ್ಯ ಮಾಡಿದನು. ತನ್ನ ವಿರುದ್ಧವಾಗಿ ದಂಗೆ ಎದ್ದವರನ್ನು ಆತನು ಒಪ್ಪಿಕೊಂಡನು? ಇಲ್ಲ, ಆತನು ಹಾಗೆ ಮಾಡಲಿಲ್ಲ. ದೇವರು ಏನು ಮಾಡಿದನೆಂಬುದನ್ನು ಕೇಳಿಸಿಕೊಳ್ಳಿರಿ. ವಾಕ್ಯವು ಹೀಗೆ ಹೇಳುತ್ತದೆ, ನರಪುತ್ರರು ಕಟ್ಟುತ್ತಿದ್ದ ಆ ಪಟ್ಟಣವನ್ನು ಮತ್ತು ಗೋಪುರವನ್ನು ನೋಡುವುದಕ್ಕೆ ಯಹೋವನು ಇಳಿದು ಬಂದನು. ನೋಡಿದ ಮೇಲೆ ಆತನು, ಇವರು ಒಂದೇ ಜನಾಂಗ, ಇವರೆಲ್ಲರಿಗೂ ಒಂದೇ ಭಾಷೆ, ಪ್ರಾರಂಭದಲ್ಲೇ ಇಷ್ಟು ದೊಡ್ಡ ಕೆಲಸ ಮಾಡುವವರಾಗಲಿ, ಮುಂದೆ ಏನು ಆಲೋಚಿಸಿದರೂ ಇವರಿಗೆ ಅಸಾಧ್ಯವಲ್ಲ. ನಾವು ಇಳಿದು ಇವರಲ್ಲಿ ಒಬ್ಬರ ಮಾತು ಒಬ್ಬರಿಗೆ ತಿಳಿಯದಂತೆ ಇವರ ಭಾಷೆಯನ್ನು ತಾರುಮಾರಿ ಮಾಡೋಣ, ಬನ್ನಿ ಅಂದನು. ಹಾಗೆಯೇ ಮಾಡಿ ಯಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದರಿಸಿದನು. ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯಹೋವನು ಅಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿದ್ದರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂದು ಹೆಸರಾಯಿತು. ಆದಿಕಾಂಡ ಪುಸ್ತಕ 11:5-9 ವಚನಗಳು. ಹೀಗೆ ತಮ್ಮ ಸ್ವಂತ ಮಹಿಮೆಗಾಗಿ ಒಂದು ದೊಡ್ಡ ಪಟ್ಟಣವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿದ ನಿಮ್ರೋದ್ ಮತ್ತು ಇತರರ ಯೋಜನೆಗಳನ್ನು ದೇವರು ಹೇಗೆ ತಲೆಕೆಳಗಾಗಿಸಿದನೆಂಬುದನ್ನು ನಾವು ನೋಡಿದೆವು. ಈ ಸಮಯದವರೆಗೆ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬರೂ ಅದೇ ರೀತಿಯ ಭಾಷೆಯನ್ನು ಮಾತಾಡುತ್ತಿದ್ದಾರೆ. ಆದರೆ ಆ ದಿನದಲ್ಲಿ ದೇವರು ಅವರ ಭಾಷೆಯನ್ನು ಮಿಶ್ರ ಮಾಡಿದ್ದರಿಂದ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದಕ್ಕೆ ಅವರಿಗೆ ಆಗಲಿಲ್ಲ. ನೀವು ಭೂಮಿಯಲ್ಲಿ ತುಂಬಿಕೊಂಡು ಲೋಕದಲ್ಲೆಲ್ಲಾ ಹರಡಿಕೊಳ್ಳಿರಿ ಎಂದು ದೇವರು ನೋಹನ ಸಂತತಿಯವರಿಗೆ ಆಜ್ಞಾಪಿಸಿದ್ದನ್ನು ನೀವು ಜ್ಞಾಪಕಕ್ಕೆ ತಂದುಕೊಳ್ಳಿರಿ. ಆದರೆ ನಿಮ್ರೋದನು ಮತ್ತು ಅವನ ಅನುಯಾಯಿಗಳು ತಮ್ಮ ಸ್ವಂತ ರೀತಿಯಲ್ಲಿ ಸಂಗತಿಗಳನ್ನು ಮಾಡುವುದಕ್ಕೆ ಇಷ್ಟಪಟ್ಟು ಲೋಕದ ಜನರೆಲ್ಲರನ್ನೂ ಒಂದು ಕಡೆಯಲ್ಲಿ ಸೇರಿಸಿದರು. ಅವರಿಗೆ ಹೊಸ ಭಾಷೆಯನ್ನು ಕೊಡುವುದರ ಮೂಲಕ ದೇವರು ಅವರ ಉದ್ದೇಶಗಳನ್ನು ಸೋಲಿಸಿದನು. ಅದಕ್ಕಾಗಿಯೇ ದೇವರು ಭೂಲೋಕದಲ್ಲೆಲ್ಲಾ ಅವರನ್ನು ಚದರಿಸಿಬಿಟ್ಟನು. ಈ ದಿನ ಪ್ರಪಂಚದಲ್ಲಿ ನಾವು ನೂರಾರು ದೇಶಗಳನ್ನು ಮತ್ತು ನೂರಾರು ಭಾಷೆಗಳನ್ನು ಹೊಂದಿರುವುದಕ್ಕೆ ಇದೇ ಕಾರಣವಾಗಿದೆ. ಲೋಕದ ಭಾಷೆಗಳನ್ನು ಮಿಶ್ರ ಮಾಡುವ ಒಂದು ಪೂರ್ಣ ಕೆಲಸವನ್ನು ದೇವರು ಖಂಡಿತವಾಗಿ ಮಾಡಿದನು. ಸೆನೆಗಲ್ ಒಂದರಲ್ಲಿಯೇ ಎಷ್ಟೊಂದು ಭಾಷೆಗಳು ಉಪಯೋಗದಲ್ಲಿವೆ ಎಂಬುದನ್ನು ನೀವು ಆಲೋಚಿಸಿರಿ. ನಮ್ಮ ದೇವರು ಎಷ್ಟೊಂದು ದೊಡ್ಡವನು! ಸರ್ವಶಕ್ತನಾದ ದೇವರ ವಿರುದ್ಧವಾಗಿ ಹೋಗಿ ಅಭಿವೃದ್ಧಿಯಾದವರು ಯಾರೂ ಇಲ್ಲ. ಒಂದು ಮೊಟ್ಟೆಯು ಬಂಡೆಯೊಂದಿಗೆ ಕುಸ್ತಿಯಾಡುವುದಿಲ್ಲ. ಮನುಷ್ಯನು ದೇವರೊಂದಿಗೆ ಕುಸ್ತಿ ಮಾಡುವುದಕ್ಕೆ ಪ್ರಯತ್ನಿಸಿ ನಾಶನವಾದನು. ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದು ಕಟ್ಟುವುದಕ್ಕೆ ಪ್ರಯತ್ನಿಸಿದ ಈ ಪಟ್ಟಣದ ಹೆಸರು ನಿಮಗೆ ಗೊತ್ತಾ? ಹೌದು, ಆ ಪಟ್ಟಣದ ಹೆಸರು ಬಾಬೇಲ್. ಬಾಬೇಲ್ ಎಂದರೆ ಅಸ್ತವ್ಯಸ್ತತೆ, ಅಂದರೆ ತಾರುಮಾರು ಎಂದರ್ಥ. ದೇವರ ಮತ್ತು ಆತನ ವಾಕ್ಯದಿಂದ ಪ್ರತ್ಯೇಕವಾದ ಜೀವಿತವು ಕೇವಲ ಅಸ್ತವ್ಯಸ್ತತೆ ಉಳ್ಳದ್ದು. ಇದು ಬಾಬೇಲ್ ಪಟ್ಟಣ ಮತ್ತು ತಮ್ಮ ಸ್ವಂತ ಹೆಸರನ್ನು ಹೊಗಳಿಕೊಳ್ಳುವುದಕ್ಕೆ ಪ್ರಯತ್ನಿಸಿದ ಜನರ ಕಥೆಯಾಗಿದೆ. ನಾವು ಎಂದಾದರೂ ಬಾಬೇಲ್ ಪಟ್ಟಣದ ಜನರನ್ನು ಇಷ್ಟಪಟ್ಟಿದ್ದೇವಾ? ನಾವು ಎಂದಾದರೂ ನಮ್ಮನ್ನು ನಾವೇ ಹೊಗಳಿಕೊಂಡಿದ್ದೇವಾ? ಹಾಗೆ ಮಾಡುವುದು ಪಾಪ ಎಂದು ದೇವರು ನಮಗೆ ಹೇಳುತ್ತಾನೆ. ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಹೊಗಳುವುದಕ್ಕೆ ಯಾರ ಹೆಸರನ್ನು ನೀವು ಹುಡುಕುತ್ತಿದ್ದೀರಿ? ಒಬ್ಬ ಮನುಷ್ಯನ ಹೆಸರು? ಬಹುಶಃ ಯಾರೋ ಒಬ್ಬ ಧಾರ್ಮಿಕ ನಾಯಕನ ಹೆಸರು? ಅಥವಾ ಕರ್ತನಾದ ದೇವರೊಬ್ಬನನ್ನೇ ಮತ್ತು ಆತನ ಹೆಸರನ್ನೇ ಹೊಗಳುವುದಕ್ಕೆ ಹುಡುಕುತ್ತಿದ್ದೀರೋ? ಯಾರ ಹೊಗಳಿಕೆಯನ್ನು ನೀವು ಹುಡುಕುತ್ತಿದ್ದೀರಿ? ಮನುಷ್ಯನ ಹೊಗಳಿಕೆಯನ್ನು ಅಥವಾ ದೇವರ ಹೊಗಳಿಕೆಯನ್ನು ಹುಡುಕುತ್ತಿದ್ದೀರೋ? ಒಂದು ಸಂಗತಿ ಮಾತ್ರ ಪೂರ್ಣವಾಗಿ ಖಚಿತವಾದದ್ದಾಗಿದೆ. ಮನುಷ್ಯನಿಂದ ಬರುವ ಹೊಗಳಿಕೆಯು ಗತಿಸಿ ಹೋಗುತ್ತದೆ, ಆದರೆ ದೇವರಿಂದ ಬರುವ ಹೊಗಳಿಕೆಯು ನಿರಂತರವಾಗಿ ಉಳಿಯುವಂತದ್ದಾಗಿದೆ. ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ನರಜಾತಿಯೆಲ್ಲ ಹುಲ್ಲಿನ ಹಾಗಿದೆ, ಅದರ ಪ್ರಭಾವವೆಲ್ಲ ಹುಲ್ಲಿನ ಹೂವಿನಂತಿದೆ. ಹುಲ್ಲು ಒಣಗಿ ಹೋಗುವುದು, ಹೂವು ಉದುರಿ ಹೋಗುವುದು, ಕರ್ತನ ಮಾತು ಸದಾಕಾಲವೂ ಇರುವುದು. ಕರ್ತನು ತಾನೇ ಹೇಳಿದ ಮಾತನ್ನು ಕೇಳಿರಿ. ಜ್ಞಾನಿಯೂ ತನ್ನ ಜ್ಞಾನಕ್ಕೆ, ಪರಾಕ್ರಮಿಯೂ ತನ್ನ ಪರಾಕ್ರಮಕ್ಕೆ, ಐಶ್ವರ್ಯವಂತನೂ ತನ್ನ ಐಶ್ವರ್ಯಕ್ಕೆ ಹೆಚ್ಚಳಪಡದಿರಲಿ. ಹೆಚ್ಚಳಪಡುವವನು ತಾನು ನನ್ನನ್ನು ತಿಳಿದು ನಾನು ಲೋಕದಲ್ಲಿ ಪ್ರೀತಿ ನೀತಿ ನ್ಯಾಯಗಳನ್ನು ತೋರ್ಪಡಿಸುವ ಯಹೋವನಾಗಿರುವೆನು ಎಂದು ಗ್ರಹಿಸಿಕೊಂಡಿದ್ದೇನೆ ಎಂಬುದಕ್ಕೆ ಹೆಚ್ಚಳಪಡಲಿ. ಪ್ರೀತಿ ನೀತಿ ನ್ಯಾಯಗಳೇ ನನಗೆ ಆನಂದವೆಂದು ಯಹೋವನು ಅನ್ನುತ್ತಾನೆ. ಎರೇಮ್ಯ ಪುಸ್ತಕ 9:23-24 ವಚನ. ಪ್ರಾರಂಭದಿಂದ ಇಲ್ಲಿಯವರೆಗೂ ನಾವು ಯಾವುದನ್ನು ಅಭ್ಯಾಸ ಮಾಡಿದ್ದೇವೋ ಅದೆಲ್ಲವನ್ನೂ ದೇವರ ಚಿತ್ತವಾದರೆ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಮ್ಮೆ ಪುನರಾವಲೋಕನ ಮಾಡಿಕೊಳ್ಳೋಣ. ನಾವು ಈ ವಾಕ್ಯವನ್ನು ನೆನಪು ಮಾಡಿಕೊಳ್ಳುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಾಗ್ದಾನದ ವಾಕ್ಯ, ತನ್ನನ್ನು ತಾನೇ ಹೊಗಳಿಕೊಳ್ಳುವವನು ಯೋಗ್ಯನಲ್ಲ, ಕರ್ತನು ಯಾರನ್ನು ಹೊಗಳುತ್ತಾನೋ ಅವನೇ ಯೋಗ್ಯನು. 2 ಕೊರಿಂಥ 10:18 ವಚನ.